జన్మోద్దేశ శ్రీకృష్ణను పురుషోత్తమును ఉత్తమ పురుషను. పురుషరల్లి మూడు వర్గగలివె, ఉత్తమ పురుష, మధ్యమ పురుష ಹಾಗೂ ಅಧಮ ಪುರುಷ. ಅಧಮ ಅಂದರೆ ಕೆಳಮಟ್ಟದವನು, ನೀಚನು. ನಾವು ಕೂಡ ಪುರುಷರೇ. ಈ ಭೌತಿಕ ಪ್ರಪಂಚವನ್ನು ಅನುಭವಿಸಲು ನಾವು ಕೂಡ ಪುರುಷನ ವೇಷವನ್ನೇ ಹಾಕಿಕೊಂಡಿದ್ದೇವೆ. ಪುರುಷ ಅಂದರೆ ಎಂಜಾಯರ್, ಅನುಭವಿಸುವವನು. ನಾವು ಈ ಭೌತಿಕ ಪ್ರಪಂಚವನ್ನು ಅನುಭವಿಸುವುದಕ್ಕೆ ಪುರುಷನ ವೇಷವನ್ನು ಧರಿಸಿದ್ದೇವೆ. ಆದರೆ ನಾವು ಅಧಮ ಪುರುಷರು, ನೀಚರು. ಆದರೆ ಭಗವಂತನು ಉತ್ತಮ ಪುರುಷನು, ಪುರುಷೋತ್ತಮನು. ನಮ್ಮ ಶಕ್ತಿ ಏನೆಂದರೆ ಸೂರ್ಯನ ಸಹಾಯವಿಲ್ಲದೆ ಏನನ್ನು ನೋಡಲು ಸಾಧ್ಯವಿಲ್ಲ. ಹೀಗಿರಬೇಕಾದರೆ ಕೆಲವರು ಕೇಳುತ್ತಾರೆ, ಎಲ್ಲಿದ್ದಾನೆ ದೇವರು? ದೇವರನ್ನು ತೋರಿಸಲು ನಿನಗೆ ಸಾಧ್ಯವೇ? ಸೂರ್ಯನ ಸಹಾಯವಿಲ್ಲದೆ ಏನನ್ನು ನೋಡಲು ನಮಗೆ ಸಾಧ್ಯವಿಲ್ಲ. ಹೀಗಿರಬೇಕಾದರೆ ದೇವರನ್ನು ನೋಡಲು ಯಾವ ಸಹಾಯವೂ ಇಲ್ಲದೆ ಹೇಗೆ ನೋಡಲು ಸಾಧ್ಯ? ಕಣ್ಣುಗಳು ನಮಗೆ ಇವೆ, ಆದರೆ ಒಂದು ಲೈಟ್ ಅಥವಾ ಬೆಳಕು ಇಲ್ಲದೆ ಏನನ್ನು ನೋಡಲು ಸಾಧ್ಯವಿಲ್ಲ. ಅಂದರೆ ಬೇರೆಯವರ ಮೇಲೆ ನಾವು ಅವಲಂಬಿತರಾಗಿದ್ದೇವೆ, ಡಿಪೆಂಡ್ ಆಗಿದ್ದೇವೆ. ನಮ್ಮ ಕಣ್ಣುಗಳಿಗೆ ಸೂರ್ಯನು ಇಲ್ಲದಿದ್ದರೆ ಯಾವ ಬೆಳೆಯೂ ಇಲ್ಲ, ವ್ಯಾಲ್ಯೂ ಇಲ್ಲ, ಏನಕ್ಕೂ ಪ್ರಯೋಜನವಿಲ್ಲ, ಏನನ್ನೂ ನೋಡಲು ಸಾಧ್ಯವಿಲ್ಲ. ಆದರೆ ನಾವು ಜಂಬದಿಂದ ಕೇಳುತ್ತೇವೆ, ದೇವರಿದ್ದರೆ ನನಗೆ ತೋರಿಸು. ದೇವರನ್ನು ತೋರಿಸೋಣ, ಆದರೆ ನಿನಗೆ ನೋಡಲು ಮೊದಲು ಸಾಧ್ಯವೇ? ಶಕ್ತಿ ಇದೆಯೇ ನಿನ್ನ ಕಣ್ಣುಗಳಿಗೆ? ಶಕ್ತಿ ಇದೆಯೇ? ಇದನ್ನು ಯೋಚಿಸಬೇಕು, ಇದನ್ನು ಪರಿಗಣಿಸಬೇಕು. ಭಗವಂತನು ದಿವ್ಯವಾದವನು, ನಾವು ಭೌತಿಕ ದೇಹವನ್ನು ಪಡೆದಿದ್ದೇವೆ. ಒಂದು ಭೌತಿಕ ವಸ್ತು ಆಧ್ಯಾತ್ಮಿಕ ವಸ್ತುವನ್ನು ಗ್ರಹಿಸಲು ಸಾಧ್ಯವಿಲ್ಲ. ಆದ್ದರಿಂದ ದೇವರನ್ನು ನೋಡುವ ಶಕ್ತಿ ನಮಗೆ ಇಲ್ಲ, ದೇವರನ್ನು ನಾವು ನೋಡಲು ಸಾಧ್ಯವಿಲ್ಲ. ಅವನ ಕೃಪೆಯಿಂದ ನಾವು ಅವನನ್ನು ನೋಡಬಹುದು, ತಿಳಿಯಬಹುದು. ಅವನ ಪರಮ ಭಕ್ತರು ಎಂದಿಗೂ ನೋಡುತ್ತಲೇ ಇರುತ್ತಾರೆ ಕೃಷ್ಣನನ್ನು. ಇದನ್ನು ಬ್ರಹ್ಮಸಂಹಿತೆಯಲ್ಲಿ ಹೇಳಿದೆ, ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿ ಯಂ ಶ್ಯಾಮ ಸುಂದರಮ ಚಿಂತ್ಯ ಗುಣ ಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಪರಿಶುದ್ಧ ಭಕ್ತರು ಆ ಶ್ಯಾಮ ಸುಂದರನನ್ನು ಅಂದರೆ ಕೃಷ್ಣನನ್ನು ಸದಾ ನೋಡುತ್ತಲೇ ಇರುತ್ತಾರೆ. ನೋಡಿ, ನಮಗೆ ಅವನನ್ನು ನೋಡಲು ಸಾಧ್ಯವಿಲ್ಲ, ಸಾಧ್ಯವಾಗುತ್ತಿಲ್ಲ. ಆದರೆ ಪರಿಶುದ್ಧ ಭಕ್ತರು ಸದಾ ನೋಡುತ್ತಲೇ ಇರುತ್ತಾರೆ ಆ ಕೃಷ್ಣನನ್ನು. ಅವನನ್ನು ನೋಡುವ ಶಕ್ತಿ ನಮಗೆ ಬರಬೇಕಾದರೆ ಅವನೇ ಅನುಗ್ರಹಿಸಬೇಕು, ಶಕ್ತಿಯನ್ನು ಕೊಡಬೇಕು. ಆದರೆ ಅವನು ಯಾವಾಗ ಆ ಶಕ್ತಿಯನ್ನು ನಮಗೆ ಕೊಡುತ್ತಾನೆ, ಯಾವಾಗ ನಮಗೆ ಎಲ್ಲಾ ಆಧ್ಯಾತ್ಮಿಕ ವಿಷಯಗಳನ್ನು ತಿಳಿಸುತ್ತಾನೆ ಎಂಬುದು ಮತ್ತೊಂದು ಪ್ರಶ್ನೆ. ಇದಕ್ಕೆ ಉತ್ತರ, ಯಸ್ಯ ದೇವೇ ಪರಾಭಕ್ತಿರ್ ಯಥಾ ದೇವೇ ತಥಾ ಗುರವ್ ತಸ್ಯೈತೆ ಕಥಿತಾ ಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಯಾರಿಗೆ ಭಗವಂತನ ಮೇಲೆ ಹಾಗೂ ಗುರುವಿನ ಮೇಲೆ ಭಕ್ತಿ ಇರುತ್ತದೋ ಅವನಿಗೆ ಎಲ್ಲಾ ಆಧ್ಯಾತ್ಮಿಕ ವಿಷಯಗಳು ತಾನಾಗಿಯೇ ಪ್ರಕಾಶವಾಗುತ್ತದೆ. ಬೆಳಗ್ಗೆ ಆದರೆ ಸೂರ್ಯನನ್ನು ನಾವು ಮೇಲೆ ಎಳೆಯುವ ಅವಶ್ಯಕತೆ ಇಲ್ಲ. ಹಗ್ಗ ಹಾಕಿ ಯಾರು ಸೂರ್ಯನನ್ನು ಎಳೆಯುವುದಿಲ್ಲ, ಎಳೆಯಲು ಸಾಧ್ಯವೂ ಇಲ್ಲ. ಅದೇ ರೀತಿಯಲ್ಲಿ ನಾವು ಜ್ಞಾನವನ್ನು ಪಡೆಯಲು ನಮ್ಮ ಬುದ್ಧಿಶಕ್ತಿಯಿಂದ ಸಾಧ್ಯವಿಲ್ಲ. ಭಗವಂತನಿಗೆ ಭಕ್ತಿ ಸೇವೆ ಮಾಡಿದಾಗ, ಗುರುಗಳು ಹೇಳಿದ ನಿಯಮಗಳನ್ನು ಪಾಲಿಸಿದಾಗ ತಾನಾಗಿಯೇ ಪ್ರಕಾಶವಾಗುತ್ತದೆ. ಈಗ ಭಗವದ್ಗೀತೆಯಲ್ಲಿ ಹೇಳಿದೆ, ಮತ್ತಃ ಪರತರಂ ನಾಸ್ತಿ ಕಿಂಚಿದಸ್ತಿ ಧನಂಜಯ. ಕೃಷ್ಣನು ಹೇಳುತ್ತಾನೆ, ನನಗಿಂತ ಉತ್ತಮವಾದದ್ದು ಯಾವುದೂ ಇಲ್ಲ. ಈಗ ಇದನ್ನು ನಾವು ಓದಬಹುದು, ಪುಸ್ತಕದಲ್ಲಿರುವುದನ್ನು ಸುಲಭವಾಗಿ ನಾವು ಓದಬಹುದು. ಆದರೆ ಅದರ ಅರ್ಥವೋ, ಅದನ್ನು ಸ್ಮರಿಸಿಕೊಳ್ಳುವ ಶಕ್ತಿಯೋ ಭಗವಂತನು ಕೊಡುತ್ತಾನೆ. ಯಾವಾಗ ಕೊಡುತ್ತಾನೆ? ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು. ಗುರುಗಳ ನಿಯಮಗಳನ್ನು ಶ್ರದ್ಧೆಯಿಂದ ಆಚರಿಸಿದಾಗ ಹಾಗೂ ಕೃಷ್ಣನಿಗೆ ಭಕ್ತಿ ಸೇವೆಯನ್ನು ಮಾಡಿದಾಗ ಭಗವಂತನು ಜ್ಞಾನವನ್ನು ನೀಡುತ್ತಾನೆ. ಹೃದಯದಲ್ಲಿ ಪ್ರಕಾಶವಾಗುತ್ತದೆ. ಹೃದಯದಲ್ಲಿ ಜ್ಞಾನವು ಹೇಗೆ ಪ್ರಕಾಶವಾಗುತ್ತದೆ? ಭಗವಂತನ ಕೃಪೆಯಿಂದ. ಭಗವಂತನು ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಕುಳಿತುಕೊಂಡಿದ್ದಾನೆ. ಪ್ರತಿಯೊಬ್ಬರಿಗೂ ಹೃದಯ ಇದೆ, ಹಾರ್ಟ್ ಇದೆ, ಇದು ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಪ್ರತಿಯೊಬ್ಬರ ಈ ಹೃದಯದಲ್ಲಿ ಇಬ್ಬರು ವ್ಯಕ್ತಿಗಳು ಇರುತ್ತಾರೆ, ಒಬ್ಬನು ಜೀವಾತ್ಮ ಅಂದರೆ ನಾವುಗಳು, ಮತ್ತೊಬ್ಬನು ಪರಮಾತ್ಮ ಭಗವಂತನು. ನಾನು ಬೇರೆ, ನೀವು ಬೇರೆ. ನನ್ನ ದೇಹದಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ಗೊತ್ತು, ನಿಮ್ಮ ದೇಹದಲ್ಲಿ ಏನು ನಡೆಯುತ್ತಿದೆ ಎಂದು ನಿಮಗೆ ಮಾತ್ರ ಗೊತ್ತು. ಉದಾಹರಣೆಗೆ ನನಗೆ ನೋವು ಆಗುತ್ತಿದ್ದರೆ, ಎಲ್ಲಾದರೂ ಪೆಟ್ಟು ಬಿದ್ದು ನೋವು ಉಂಟಾಗುತ್ತಿದ್ದರೆ ನನ್ನ ನೋವು ನಿಮಗೆ ಗೊತ್ತಾಗುವುದಿಲ್ಲ. ಅದೇ ರೀತಿಯಲ್ಲಿ ನಿಮ್ಮ ದೇಹಕ್ಕೆ ಏನಾದರೂ ದುಃಖ ಉಂಟಾದರೆ, ಸುಖ ಉಂಟಾದರೆ ನನಗೆ ಗೊತ್ತಾಗುವುದಿಲ್ಲ. ನೀವು ಒಂದು ಸಿಹಿ ಪದಾರ್ಥವನ್ನು ತಿಂದರೆ, ಅಂದರೆ ಸ್ವೀಟ್ ಅನ್ನು ತಿಂದರೆ ನಾನು ಸವಿಯುವುದಿಲ್ಲ, ನನ್ನ ನಾಲಿಗೆಗೆ ರುಚಿ ಸಿಗುವುದಿಲ್ಲ, ನೀವು ಮಾತ್ರ ಸವಿಯುತ್ತೀರಾ. ಅದೇ ರೀತಿಯಲ್ಲಿ ನಾನು ಏನಾದರೂ ತಿಂದರೆ ನಿಮಗೆ ಆ ರುಚಿ ಸಿಗುವುದಿಲ್ಲ. ಮಾಯಾವಾದಿಗಳು ಹೇಳುತ್ತಾರೆ ನಾವೆಲ್ಲರೂ ಒಂದೇ, ಎಲ್ಲ ಒಂದೇ. ಆದರೆ ಇದಕ್ಕೆ ಅವರ ಬಳಿ ಉತ್ತರವಿಲ್ಲ. ಈಗ ನಾನು ನೀವು ಒಂದೇ ಆದರೆ ಏಕೆ ನಾನು ಅನುಭವಿಸುವ ಸುಖ ದುಃಖಗಳು ನೀವು ಅನುಭವಿಸುತ್ತಿಲ್ಲ? ಇದಕ್ಕೆ ಅವರ ಬಳಿ ಉತ್ತರವಿಲ್ಲ, ಮಾಯಾವಾದಿಗಳ ಬಳಿ ಇದಕ್ಕೆ ಉತ್ತರ ಇಲ್ಲ. ನಾನು ಈಗ ಒಂದು ಕೃಷ್ಣನಿಗೆ ನೈವೇದ್ಯ ಮಾಡಿದ ಒಂದು ಜಿಲೇಬಿಯನ್ನು ತಿನ್ನುತ್ತೇನೆ, ಉದಾಹರಣೆಗೆ ತೆಗೆದುಕೊಳ್ಳೋಣ, ಒಂದು ಜಿಲೇಬಿಯನ್ನು ನಾನು ತಿನ್ನುತ್ತೇನೆ. ಈಗ ಮಾಯಾವಾದಿಗಳ ಪ್ರಕಾರ ನಾವೆಲ್ಲರೂ ಒಂದೇ ಆದರೆ ಏಕೆ ನಾನು ಸವಿಯುತ್ತಿರುವ ರುಚಿಯನ್ನು ಬೇರೆಯವರು ಸವಿಯುತ್ತಿಲ್ಲ, ಎಂಜಾಯ್ ಮಾಡುತ್ತಿಲ್ಲ? ಇದಕ್ಕೆ ಅವರ ಬಳಿ ಉತ್ತರ ಇಲ್ಲ. ಮಾಯಾವಾದಿಗಳ ಸಿದ್ಧಾಂತ ತಪ್ಪಾದ ಸಿದ್ಧಾಂತ. ಅವರ ಸಿದ್ಧಾಂತದ ಮೇಲೆ ಅವರಿಗೆ ವಿಶ್ವಾಸವಿಲ್ಲ, ಅವರಿಗೆ ಕೂಡ ನಂಬಿಕೆ ಇಲ್ಲ. ಈಗ ಅವರು ಹೇಳಿದ ಪ್ರಕಾರ ಎಲ್ಲರೂ ಒಂದೇ ಎಂದು ಅವರಿಗೆ ನಿಜವಾಗಿಯೂ ವಿಶ್ವಾಸವಿದ್ದರೆ ಅವರು ಏನನ್ನು ತಿನ್ನದೇ ಇರಲಿ ನೋಡೋಣ, ಹೊಟ್ಟೆ ಹಸಿಯುತ್ತದೆ ಅವರಿಗೆ ಕೂಡ, ನಾವು ತಿನ್ನೋಣ. ಏಕೆಂದರೆ ಎಲ್ಲರೂ ಒಂದೇ ಅಲ್ಲವೇ, ಆದ್ದರಿಂದ ನಾವು ಆಹಾರವನ್ನು ಅವರ ಬದಲು ತಿನ್ನೋಣ, ಅವರ ಹೊಟ್ಟೆ ಹಸಿವು ಕಡಿಮೆ ಆಗುತ್ತದಾ ಎಂದು ನೋಡೋಣ. ಅವರನ್ನು ಸುಮ್ಮನೆ ಇರಲು ಹೇಳಿ, ಅವರು ತಿನ್ನದೇ ಇರುತ್ತಾರೇನೋ ನೋಡೋಣ. ಇದು ನಮ್ಮ ಸವಾಲು ಅವರಿಗೆ. ಇದು ಮಾತು, ನಾನು ತಿನ್ನುತ್ತೇನೆ, ನಿನ್ನ ಮಾಯಾವಾದದ ಸಿದ್ಧಾಂತದ ಮೇಲೆ ನಿನಗೆ ಅಷ್ಟೊಂದು ನಂಬಿಕೆ ಇದ್ದರೆ, ಅಷ್ಟೊಂದು ಸರಿ ಅನಿಸಿದರೆ ನಾನು ತಿನ್ನುತ್ತೇನೆ, ನೀನು ಸುಮ್ಮನೆ ಇರು ನೋಡೋಣ. ನಾನು ನೀನು ಒಂದೇ ಎಂದು ನೀನು ಹೇಳುತ್ತಿದ್ದೀಯ, ಆದ್ದರಿಂದ ನಾನು ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತೇನೆ, ನೀನು ಸುಮ್ಮನೆ ಕುಳಿತುಕೋ ನೋಡೋಣ. ಈ ಸವಾಲಿಗೆ ಅವರು ಅಂಗೀಕರಿಸುವುದಿಲ್ಲ. ಅವರು ಬದುಕಲು ಸಾಧ್ಯವಿಲ್ಲ. ನಾನು ತಿಂದರೆ ನನ್ನ ಹೊಟ್ಟೆ ತುಂಬುತ್ತದೆ, ನನ್ನ ಹೊಟ್ಟೆ ಹಸಿವು ಕಡಿಮೆ ಆಗುತ್ತದೆ, ನನ್ನ ಹೊಟ್ಟೆ ಹಸಿವು ಮಾಯವಾಗುತ್ತದೆ, ಬೇರೆಯವರ ಹಸಿವಲ್ಲ. ನೋಡಿ, ನನಗೆ ನೋವಾದರೆ ನಾನು ವಾಸೆ ಮಾಡಿಕೊಳ್ಳಬೇಕು, ಏಕೆಂದರೆ ನಾನು ಅನುಭವಿಸುತ್ತೇನೆ ನೋವನ್ನು, ನಾನು ಅನುಭವಿಸುತ್ತೇನೆ, ಬೇರೆಯವರಲ್ಲ. ನನ್ನ ದೇಹದ ಸುಖ ದುಃಖಗಳು ನಾನೇ ಅನುಭವಿಸಬೇಕು, ಬೇರೆ ದೇಹದ ಸುಖ ದುಃಖಗಳು ಅದರಲ್ಲಿರುವ ಆತ್ಮವೇ ಅನುಭವಿಸಬೇಕು. ಇದು ಸತ್ಯ. ಇದನ್ನು ನಾವು ಸ್ವಲ್ಪ ಬುದ್ಧಿಶಕ್ತಿಯಿಂದ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಇದು ಕಷ್ಟವೇ ಅಲ್ಲ. ನನ್ನ ದೇಹವನ್ನು ಚುಚ್ಚಿದರೆ ನನಗೆ ನೋವಾಗುತ್ತದೆ, ನಿಮ್ಮ ದೇಹವನ್ನು ಚುಚ್ಚಿದರೆ ನಿಮಗೆ ನೋವಾಗುತ್ತದೆ. ಏಕೆಂದರೆ ನಾನು ನನ್ನ ದೇಹದಲ್ಲಿ ಮಾತ್ರ ವ್ಯಾಪಿಸಿದ್ದೇನೆ, ನೀವು ನಿಮ್ಮ ದೇಹದಲ್ಲಿ ಮಾತ್ರ ವ್ಯಾಪಿಸಿದ್ದೀರಾ. ನಾನು ನಿಮ್ಮ ದೇಹದಲ್ಲಿಯೂ ವ್ಯಾಪಿಸಿದ್ದರೆ, ಮಾಯಾವಾದಿಗಳು ಹೇಳುವಂತೆ ನಾನು ನಿಮ್ಮ ದೇಹದಲ್ಲಿ ಕೂಡ ವ್ಯಾಪಿಸಿದ್ದರೆ, ಎಲ್ಲರೂ ಒಂದಾದರೆ, ಆಗ ನಿಮ್ಮ ದೇಹವನ್ನು ಚುಚ್ಚಿದಾಗ ನನಗೂ ನೋವಾಗುತ್ತದೆ, ನನ್ನ ದೇಹವನ್ನು ಚುಚ್ಚಿದಾಗ ನಿಮಗೂ ನೋವಾಗುತ್ತದೆ. ಆದರೆ ಏಕೆ ಇವಾಗ ನೋವು ಉಂಟಾಗುತ್ತಿಲ್ಲ? ನಾನು ಒಬ್ಬ ವ್ಯಕ್ತಿ, ಸಪರೇಟ್ ಪರ್ಸನ್, ಇಂಡಿವಿಜುವಲ್ ಪರ್ಸನ್, ಪ್ರತ್ಯೇಕ ಆತ್ಮ. ಆದ್ದರಿಂದ ನಿಮ್ಮ ದೇಹಕ್ಕೆ ಏನಾದರೂ ಆದರೆ ನನಗೆ ನೋವಾಗುವುದಿಲ್ಲ. ಇದನ್ನು ನಾವು ತುಂಬಾ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು, ಕಷ್ಟವೇ ಇಲ್ಲ. ನನ್ನ ಪ್ರಜ್ಞೆಯು, ನನ್ನ ಕಾನ್ಶಿಯಸ್ನೆಸ್ ನನ್ನ ದೇಹದಲ್ಲಿ ಮಾತ್ರ ವ್ಯಾಪಿಸಿದೆ, ನಿಮ್ಮ ಪ್ರಜ್ಞೆ ನಿಮ್ಮ ದೇಹದಲ್ಲಿ ಮಾತ್ರ ಇದೆ, ನಿಮ್ಮ ದೇಹದಲ್ಲಿ ವ್ಯಾಪಿಸಿದೆ. ಆದ್ದರಿಂದ ನೀವು ಬೇರೆ, ನಾನು ಬೇರೆ. ನೀವು ಒಂದು ಆತ್ಮ, ನಾನು ಒಂದು ಆತ್ಮ. ಆದ್ದರಿಂದ ಮಾಯಾವಾದಿಗಳ ಸಿದ್ಧಾಂತವು ಅರ್ಥವಿಲ್ಲದ ಸಿದ್ಧಾಂತ. ಆದ್ದರಿಂದಲೇ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳುತ್ತಾರೆ, ಮಾಯಾವಾದಿ ಭಾಷ್ಯ ಸುನಿಲೆ ಹಯ ಸರ್ವನಾಶ. ಯಾರು ಮಾಯಾವಾದಿಯ ಉಪದೇಶಗಳನ್ನು ಕೇಳುತ್ತಾರೋ ಅವರು ಸರ್ವನಾಶರಾಗುತ್ತಾರೆ. ಆದ್ದರಿಂದ ಎಲ್ಲ ಒಂದೇ, ಎಲ್ಲರೂ ದೇವರೇ, ಯಾರನ್ನಾದರೂ ಪೂಜಿಸಬಹುದು ಎಂದು ಮಾಯಾವಾದಿಗಳ ಸಿದ್ಧಾಂತವನ್ನು ಕೇಳಿದಾಗ ನಿಮ್ಮ ಕಿವಿಗಳನ್ನು ಮುಚ್ಚಿಕೊಳ್ಳಿ, ಅಂತಹ ಮಾತುಗಳಿಂದ ರಕ್ಷಿಸಿಕೊಳ್ಳಿ. ಭಗವಂತನನ್ನು ಸ್ಮರಿಸುತ್ತಾ ಅಂತಹ ತಪ್ಪಾದ ಸಿದ್ಧಾಂತಕ್ಕೆ ಜಾಗವನ್ನು ನೀಡಬೇಡಿ, ಏಕೆಂದರೆ ಇದು ತಪ್ಪಾದ ಸಿದ್ಧಾಂತ. ಈಗ ಮತ್ತೊಂದು ವಿಷಯವನ್ನು ನಾವು ತಿಳಿಯಬೇಕಾಗಿರುವುದೇನೆಂದರೆ, ದೇವರಿಗೆ ಎಲ್ಲ ಗೊತ್ತು ಎಂದು ನಾವು ಕೇಳಿದ್ದೇವೆ. ಭಗವಂತನು ಎಲ್ಲವನ್ನು ಅರಿಯುತ್ತಾನೆ, ತಿಳಿಯುತ್ತಾನೆ ಎಂದು ನಾವು ಕೇಳಿದ್ದೇವೆ. ಎಷ್ಟೊಂದು ಬಾರಿ ಹೇಳುತ್ತೇವೆ, ನೀನು ಯಾರಿಗೂ ಗೊತ್ತಿಲ್ಲದೆ ಪಾಪವನ್ನು ಮಾಡಿದೆ, ಆದರೆ ಆ ಭಗವಂತನಿಂದ ನೀನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ, ಭಗವಂತನಿಂದ ಏನನ್ನೇ ಆಗಲಿ ಮುಚ್ಚಿಡಲು ಸಾಧ್ಯವಿಲ್ಲ. ಈ ರೀತಿಯಲ್ಲಿ ನಾವು ಎಷ್ಟೊಂದು ಬಾರಿ ಕೇಳುತ್ತೇವೆ, ಹೇಳುತ್ತೇವೆ. ಆದರೆ ಇದು ಹೇಗೆ ಸಾಧ್ಯ? ಹೇಗೆ ಭಗವಂತನಿಗೆ ಎಲ್ಲವೂ ತಿಳಿಯುತ್ತದೆ? ಇದಕ್ಕೆ ಉತ್ತರ, ನಾವು ಆಗಲೇ ನೋಡಿದಂತೆ ಪ್ರತಿಯೊಬ್ಬರ ದೇಹದಲ್ಲಿ ಒಂದೊಂದು ಪ್ರತ್ಯೇಕ ಆತ್ಮವಿರುತ್ತದೆ. ನಿಮ್ಮ ದೇಹದಲ್ಲಿ ಒಂದು ಆತ್ಮ, ನನ್ನ ದೇಹದಲ್ಲಿ ನಾನು ಅಂದರೆ ಆತ್ಮ, ಮತ್ತೊಬ್ಬರ ದೇಹದಲ್ಲಿ ಮತ್ತೊಂದು ಆತ್ಮ, ಇದನ್ನು ನಾವು ಆಗಲೇ ಕಂಡೆವು. ಆಗಲೇ ನಾನು ನಿಮಗೆ ಹೇಳಿದೆ, ಪ್ರತಿಯೊಬ್ಬರ ದೇಹದಲ್ಲಿ ಎರಡು ಆತ್ಮಗಳು ಇರುತ್ತವೆ, ಒಂದು ನಾವು ಅಂದರೆ ಜೀವಾತ್ಮ, ಮತ್ತೊಂದು ಪರಮಾತ್ಮ ಅಂದರೆ ಭಗವಂತನು. ಈಗ ನನ್ನ ದೇಹದಲ್ಲಿರುವ ಆತ್ಮವು ಬೇರೆ ಅಂದರೆ ನಾನು ಬೇರೆ, ನಿಮ್ಮ ದೇಹದಲ್ಲಿ ಕುಳಿತುಕೊಂಡಿರುವ ಆತ್ಮವು ಬೇರೆ ಅಂದರೆ ನೀವು ಬೇರೆ, ಇದನ್ನು ನಾವು ನೋಡಿದೆವು. ಆದರೆ ನನ್ನ ದೇಹದಲ್ಲಿ ಕುಳಿತಿರುವ ಪರಮಾತ್ಮನು ನಿಮ್ಮ ದೇಹದಲ್ಲಿ ಕುಳಿತುಕೊಂಡಿರುವ ಪರಮಾತ್ಮನು ಒಬ್ಬನೇ, ಬೇರೆ ಅಲ್ಲ. ನೋಡಿ, ಇದು ಭಗವಂತನ ಶಕ್ತಿ. ನಮಗೂ ಹಾಗೂ ಭಗವಂತನಿಗೂ ಇದೇ ವ್ಯತ್ಯಾಸ. ಜೀವಾತ್ಮ ಹಾಗೂ ಪರಮಾತ್ಮನಿಗೆ ಇದೇ ವ್ಯತ್ಯಾಸ, ನಾನು ಬೇರೆ ನೀವು ಬೇರೆ. ಆದರೆ ನನ್ನ ದೇಹದಲ್ಲಿ ಇರುವ ಪರಮಾತ್ಮನು ನಿಮ್ಮ ದೇಹದಲ್ಲಿ ಇರುವ ಪರಮಾತ್ಮನು ಒಬ್ಬನೇ. ಆದ್ದರಿಂದಲೇ ನಾನು ಏನು ಮಾಡಿದರೂ ಸರಿ, ನೀವು ಏನು ಮಾಡಿದರೂ ಸರಿ, ಅವನಿಗೆ ಭಗವಂತನಿಗೆ ಪರಮಾತ್ಮನಿಗೆ ಸುಲಭವಾಗಿ ಅರ್ಥವಾಗುತ್ತದೆ. ನನ್ನ ಕಷ್ಟ ಸುಖಗಳು ಹಾಗೂ ನಿಮ್ಮ ಕಷ್ಟ ಸುಖಗಳು ಅವನಿಗೆ ತಿಳಿಯುತ್ತದೆ. ಆದ್ದರಿಂದಲೇ ಜ್ಞಾನವನ್ನು ಪಡೆದವರು ಹೇಳುತ್ತಾರೆ, ಆ ಭಗವಂತನಿಂದ ಏನು ಮುಚ್ಚಿಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಇದು ಸತ್ಯ. ಏಕೆಂದರೆ ಅವನು ನನ್ನಲ್ಲಿಯೂ ಇದ್ದಾನೆ, ನಿಮ್ಮಲ್ಲಿಯೂ ಇದ್ದಾನೆ. ಆದ್ದರಿಂದಲೇ ಏನೇ ಆಗಲಿ ಅವನು ಅರಿಯುತ್ತಾನೆ, ಕೃಷ್ಣನು ತಿಳಿಯುತ್ತಾನೆ. ನೋಡಿ, ಆಚಾರ್ಯರು ಹಾಗೂ ಕೃಷ್ಣನು ನೀಡಿರುವ ಈ ಜ್ಞಾನವು ಎಷ್ಟು ಸುಂದರವಾದದ್ದು, ಎಷ್ಟು ಚೆನ್ನಾಗಿ ನಮಗೆ ತಿಳಿಯುತ್ತದೆ. ನಾವು ಹೇಗೆ ನಮ್ಮ ದೇಹದಲ್ಲಿ ವ್ಯಾಪಿಸಿದ್ದೇವೋ, ಹರಡಿದ್ದೇವೋ, ಅದೇ ರೀತಿಯಲ್ಲಿ ಭಗವಂತನು ಎಲ್ಲವನ್ನು ವ್ಯಾಪಿಸಿದ್ದಾನೆ. ಆದ್ದರಿಂದಲೇ ಅವನಿಗೆ ವಿಷ್ಣು ಎಂದು ಹೆಸರು. ಎಲ್ಲೆಡೆ ವ್ಯಾಪಿಸಿದ್ದಾನೆ, ಬರೀ ನಮ್ಮ ನಿಮ್ಮ ದೇಹದಲ್ಲಿ ಮಾತ್ರವಲ್ಲ, ಭಗವಂತನು ಮನುಷ್ಯರ ದೇಹದಲ್ಲಿ ಮಾತ್ರವಲ್ಲ, ಎಲ್ಲಾ ಜೀವರಾಶಿಗಳಲ್ಲಿ ಅವನು ಕುಳಿತಿದ್ದಾನೆ. ಅಣುವಿನಲ್ಲಿಯೂ ಅವನು ಇದ್ದಾನೆ, ಇಡೀ ಸೃಷ್ಟಿಯಲ್ಲಿ ಅವನಿದ್ದಾನೆ. ಆದ್ದರಿಂದ ಏನೇ ಆಗಲಿ ಅವನಿಗೆ ಗೊತ್ತಿಲ್ಲದೆ ಏನೂ ಆಗಲು ಸಾಧ್ಯವಿಲ್ಲ, ಏನೇ ನಡೆಯಲು ಸಾಧ್ಯವಿಲ್ಲ. ಅವನ ಆಜ್ಞೆ ಇಲ್ಲದೆ ಒಂದು ಹುಲ್ಲಿನ ಕಡ್ಡಿ ಕೂಡ ಆಡುವುದಿಲ್ಲ. ಇದು ಭಗವಂತನ ಶಕ್ತಿ. ಇದು ನಮಗೆ ಹಾಗೂ ಅವನಿಗೆ ಇರುವ ವ್ಯತ್ಯಾಸ. ನನ್ನ ದೇಹದಲ್ಲಿ ಏನು ನಡೆಯುತ್ತಿದೆ ಎಂಬುದೇ ನನಗೆ ಸರಿಯಾಗಿ ಗೊತ್ತಿಲ್ಲ, ಇನ್ನು ಬೇರೆಯವರ ಮಾತೇನು, ಇಡೀ ಸೃಷ್ಟಿಯ ಮಾತೇನು. ನಾನೇ ದೇವರು ಎಂದು ತಿಳಿಯುವುದು ಒಂದು ದೊಡ್ಡ ದಡ್ಡತನ. ನನ್ನ ದೇಹದಲ್ಲಿ ಏನು ರೋಗ ಇದೆ ಎಂದೇ ನನಗೆ ಗೊತ್ತಿಲ್ಲ, ಆದರೆ ನಾನೇ ದೇವರು ಎಂದು ಜಂಬಕೊಚ್ಚುತ್ತೇನೆ. ಇದು ತುಂಬಾ ತಪ್ಪು. ಈಗ ಇದನ್ನು ಅರಿತು ಆ ಭಗವಂತನಿಗೆ ಶರಣಾದರೆ ಸಾಕು. ಭಗವಂತನ ಶಕ್ತಿಯನ್ನು ತಿಳಿದು ನಾನು ಅವನ ಸೇವಕ, ಅವನ ದಾಸ ಎಂದು ಭಾವಿಸಿದರೆ ಸಾಕು. ನಾವು ಅವನ ಮಾತುಗಳನ್ನು ಪಾಲಿಸಿದರೆ ಸಾಕು, ನಮ್ಮ ಜೀವನವು ಸಾರ್ಥಕವಾಗುತ್ತದೆ, ಅವನ ಬಳಿ ಹೋಗಲು ಸಾಧ್ಯವಾಗುತ್ತದೆ. ಆ ಕೃಷ್ಣ ಲೋಕಕ್ಕೆ ಹೋಗಲು ಬುದ್ಧಿಶಕ್ತಿಯನ್ನು ಅವನ ಕೃಪೆಯಿಂದ ಪಡೆಯುತ್ತೇವೆ. ನಮ್ಮ ಬುದ್ಧಿಶಕ್ತಿಯಿಂದ ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ. ಈ ಭೌತಿಕ ಬ್ರಹ್ಮಾಂಡದಲ್ಲಿರುವ, ಸಮೀಪದಲ್ಲಿರುವ ಚಂದ್ರಮಂಡಲಕ್ಕೆ ಹೋಗಲು ನಮಗೆ ಸಾಧ್ಯವಿಲ್ಲ. ಹೀಗಿದ್ದಲ್ಲಿ ಹೇಗೆ ಆ ಆಧ್ಯಾತ್ಮಿಕ ಗಗನದಲ್ಲಿ ನೆಲೆಸಿರುವ ಆ ಭಗವಂತನ ಕೃಷ್ಣ ಲೋಕಕ್ಕೆ, ಗೋಲೋಕ ವೃಂದಾವನಕ್ಕೆ ಹೋಗಲು ಸಾಧ್ಯ? ನಮ್ಮ ಬುದ್ಧಿಶಕ್ತಿಯಿಂದ ಖಂಡಿತವಾಗಿಯೂ ಇದು ಸಾಧ್ಯವಿಲ್ಲ. ನಾವು ಆ ಭಗವಂತನಿಗೆ ಗುರುಗಳು ಹೇಳಿದಂತೆ ಶರಣಾದರೆ ಭಗವಂತನೇ ನಮಗೆ ಜ್ಞಾನವನ್ನು ಕೊಡುತ್ತಾನೆ. ಕೃಷ್ಣನ ಬಳಿ ಹೋಗಲು, ಕೃಷ್ಣನ ಬಳಿ ಹೋಗಿ ಸೇರಲು ಅವನೇ ನಮಗೆ ಬುದ್ಧಿಶಕ್ತಿಯನ್ನು ಕೊಡುತ್ತಾನೆ. ಇದನ್ನು ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳುತ್ತಾನೆ. ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಂ ಉಪಯಾಂತಿತೆ. ಯಾರು ನನ್ನ ಪ್ರೀತಿಪೂರ್ವಕ ಸೇವೆಯಲ್ಲಿ ಸದಾ ತೊಡಗುತ್ತಾರೋ ಅವರಿಗೆ ನನ್ನ ಬಳಿ ಬರುವುದಕ್ಕೆ ಅಗತ್ಯವಾದ ಬುದ್ಧಿಶಕ್ತಿಯನ್ನು ಕೊಡುತ್ತೇನೆ. ನೋಡಿ, ಇದು ಕೃಷ್ಣನ ಮಾತು. ಆದ್ದರಿಂದಲೇ ನಾವು ಗುರುಗಳು ಹೇಳಿದಂತೆ ನಡೆದುಕೊಂಡು ಭಗವಂತನ ಪ್ರೀತಿಪೂರ್ವಕ ಭಕ್ತಿ ಸೇವೆಯಲ್ಲಿ ತೊಡಗಬೇಕು, ಭಕ್ತಿ ಸೇವೆಯನ್ನು ಆಚರಿಸಬೇಕು. ಆಗಲೇ ನಮ್ಮ ಮನುಷ್ಯ ಜನ್ಮವು ಸಾರ್ಥಕವಾಗುತ್ತದೆ. ಈ ಮನುಷ್ಯ ಜನ್ಮವನ್ನು ನಾವು ಚೂಪಾಗಿ ಉಪಯೋಗಿಸಿಕೊಳ್ಳಬೇಕು, ಚುರುಕಾಗಿ ಉಪಯೋಗಿಸಿಕೊಳ್ಳಬೇಕು. ಒಂದು ಗ್ರಾಮದಲ್ಲಿ ಒಬ್ಬ ತಂದೆಗೆ ಇಬ್ಬರು ಮಕ್ಕಳಿದ್ದರು, ಶ್ಯಾಮಣ್ಣ ರಾಮಣ್ಣ. ಶ್ಯಾಮಣ್ಣ ಮತ್ತೆ ರಾಮಣ್ಣ ಅಂತ ಎರಡು ಮಕ್ಕಳಿದ್ದರು. ಅವರಿಬ್ಬರನ್ನು ತಂದೆ ಪ್ರತಿದಿನ ಕಾಡಿಗೆ ಹೋಗಿ ಸೌದೆ ತರಬೇಕೆಂದು ಹೇಳುತ್ತಾನೆ. ಮರಗಳನ್ನು ಕತ್ತರಿಸಿ ಎತ್ತಿನ ಗಾಡಿಯಲ್ಲಿ ಹಾಕಿಕೊಂಡು ಅವುಗಳನ್ನು ತರುವ ಕೆಲಸವನ್ನು ಕೊಡುತ್ತಾನೆ. ಇವರಿಬ್ಬರು ಅದನ್ನು ಪ್ರತಿದಿನ ಮಾಡುತ್ತಿದ್ದರು, ತಂದೆ ನೀಡಿದ ಕೆಲಸವನ್ನು ಪ್ರತಿದಿನ ಮಾಡುತ್ತಿದ್ದರು. ಈಗ ಶ್ಯಾಮಣ್ಣ ಪ್ರತಿದಿನ 4 ಗಾಡಿಗಳಲ್ಲಿ ಮರಗಳನ್ನು ಸೌದೆಗಳನ್ನು ತರುತ್ತಿದ್ದನು. ಆದರೆ ರಾಮಣ್ಣ ಪ್ರತಿದಿನ ಒಂದೇ ಒಂದು ಗಾಡಿಯನ್ನು ಮಾತ್ರ ತರುತ್ತಿದ್ದ. ಶ್ಯಾಮಣ್ಣ 4 ಗಾಡಿ, ರಾಮಣ್ಣ ಒಂದೇ ಒಂದು ಗಾಡಿ, ಈ ರೀತಿಯಲ್ಲಿ ತರುತ್ತಿದ್ದರು. ಆದರೆ ಆಶ್ಚರ್ಯವೇನೆಂದರೆ ಶ್ಯಾಮಣ್ಣನು ಒಂದು ದಿನಕ್ಕೆ ಬರೀ 3 ಗಂಟೆಗಳ ಕಾಲ ಕೆಲಸ ಮಾಡುತ್ತಿದ್ದ, ಮರಗಳನ್ನು ಕತ್ತರಿಸುತ್ತಿದ್ದ. ಆದರೆ ರಾಮಣ್ಣನು ಒಂದು ದಿನಕ್ಕೆ 6 ಗಂಟೆಗಳ ಕಾಲ ಕೆಲಸ ಮಾಡುತ್ತಿದ್ದ. ಶ್ಯಾಮಣ್ಣನು 3 ಗಂಟೆಗಳ ಕಾಲದಲ್ಲಿ 4 ಗಾಡಿಗಳಿಗೆ ಸಾಲುವಂತೆ ಮರಗಳನ್ನು ಕತ್ತರಿಸುತ್ತಿದ್ದನು. ಆದರೆ ರಾಮಣ್ಣನು 6 ಗಂಟೆಗಳ ಕಾಲದಲ್ಲಿ ಒಂದೇ ಒಂದು ಗಾಡಿಗೆ ಆಗುವಷ್ಟು ಸೌದೆಯನ್ನು ಕಡಿಯುತ್ತಿದ್ದ. ಇದನ್ನು ಕಂಡ ತಂದೆಗೆ, ಅವರಿಬ್ಬರ ತಂದೆಗೆ ಆಶ್ಚರ್ಯವಾಗುತ್ತದೆ. ಆಗ ಅವನು ಕಾಡಿಗೆ ಹೋಗಿ ಪರಿಶೀಲಿಸುತ್ತಾನೆ, ಪರೀಕ್ಷಿಸುತ್ತಾನೆ. ಆಗ ಅವನಿಗೆ ಉತ್ತರ ಸಿಗುತ್ತದೆ. ಶ್ಯಾಮಣ್ಣನ್ನು ಉಪಯೋಗಿಸುವ ಕೊಡಲಿಯು ಅಂದರೆ ಆಕ್ಸ್, ಮರಗಳನ್ನು ಕಡಿಯುವ ಕೊಡಲಿ, ಶ್ಯಾಮಣ್ಣನ್ನು ಉಪಯೋಗಿಸುವ ಕೊಡಲಿಯು ರಾಮಣ್ಣನ ಕೊಡಲಿಗಿಂತ ತುಂಬಾ ಚೂಪಾಗಿ ಇತ್ತು. ಇದೇ ಇದರ ರಹಸ್ಯ. ರಾಮಣ್ಣನ ಕೊಡಲಿ ಮೊಂಡಾಗಿತ್ತು, ಇಷ್ಟೇ ರಹಸ್ಯ. ಶ್ಯಾಮಣ್ಣನು ಚೂಪಾಗಿ ಕೆಲಸ ಮಾಡಿದನು, ಫಲಿತಾಂಶವು ತುಂಬಾ ಜಾಸ್ತಿ. ರಾಮಣ್ಣನು ಚೂಪಾಗಿ ಕೆಲಸ ಮಾಡಲಿಲ್ಲ, ಆದ್ದರಿಂದ ಫಲಿತಾಂಶವೂ ಇಲ್ಲ. ಇದೇ ರೀತಿಯಲ್ಲಿ ನಾವು ಕೂಡ ಚೂಪಾಗಿ ನಡೆದುಕೊಳ್ಳಬೇಕು. ನಾವು ಪಡೆದಿರುವುದು ಮನುಷ್ಯ ಜನ್ಮ. ಚೂಪಾಗಿ ನಡೆದುಕೊಳ್ಳಲು ಬೇರೆ ಯಾವ ಜೀವರಾಶಿಗೂ ಸಾಧ್ಯವಿಲ್ಲ. ಇದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಮನುಷ್ಯನಿಗೆ ಶಕ್ತಿ ಜಾಸ್ತಿಯೇ, ಆನೆಗೆ ಶಕ್ತಿ ಜಾಸ್ತಿಯೇ, ನಮಗೆ ಶಕ್ತಿ ಜಾಸ್ತಿ ಇದೆಯೇ, ಸಿಂಹಕ್ಕೆ ಶಕ್ತಿ ಜಾಸ್ತಿ ಇದೆಯೇ, ಯೋಚಿಸಿ ನೋಡಿ ನೋಡೋಣ. ಎಲ್ಲರಿಗೂ ಚೆನ್ನಾಗಿ ಗೊತ್ತು, ಆನೆಗೆ ಹಾಗೂ ಸಿಂಹಕ್ಕೆ ನಮಗಿಂತ ತುಂಬಾ ಶಕ್ತಿ ಜಾಸ್ತಿ. ಆದರೆ ಯಾರು ಯಾರನ್ನು ನಿಯಂತ್ರಿಸುತ್ತಿದ್ದಾರೆ, ಕಂಟ್ರೋಲ್ ಮಾಡುತ್ತಿದ್ದಾರೆ, ಯೋಚಿಸಿ ನೋಡಿ. ಅವುಗಳಿಗೆ ನಮಗಿಂತ ಶಕ್ತಿ ಜಾಸ್ತಿಯಾದರೂ ಮನುಷ್ಯನು, ನಾವುಗಳು ಅವುಗಳನ್ನು ನಿಯಂತ್ರಿಸುತ್ತಿದ್ದೇವೆ. ಏಕೆ? ಮನುಷ್ಯನಿಗೆ ಬುದ್ಧಿಶಕ್ತಿ ಜಾಸ್ತಿ, ಪ್ರಾಣಿಗಳಿಗೆ ಕಡಿಮೆ. ನೋಡಿ ಎಷ್ಟೊಂದು ಶಕ್ತಿ ಆನೆಗೆ, ಆದರೆ ಮನುಷ್ಯನಿಗೆ ಆನೆಯನ್ನೇ ನಿಯಂತ್ರಿಸುವಷ್ಟು ಶಕ್ತಿ ಇದೆ. ಇದು ಮನುಷ್ಯನ ಬುದ್ಧಿಶಕ್ತಿ. ಈ ಬುದ್ಧಿಶಕ್ತಿಯನ್ನು ನಾವು ಈ ಕಷ್ಟಗಳಿಂದ ತುಂಬಿ ಹೋಗಿರುವ ಭೌತಿಕ ಪ್ರಪಂಚದಿಂದ ತಪ್ಪಿಸಿಕೊಳ್ಳಲು, ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ಲೋಕಕ್ಕೆ ಹೋಗಲು, ಶಾಶ್ವತವಾದ ಲೋಕಕ್ಕೆ ಹೋಗಲು ಉಪಯೋಗಿಸಬೇಕು, ದುರುಪಯೋಗಿಸಿಕೊಳ್ಳಬಾರದು. ರಾಮಣ್ಣನಂತೆ ಮೊಂಡಾಗಿ ಕೆಲಸ ಮಾಡಬಾರದು, ಫಲಿತಾಂಶವೂ ಇರುವುದಿಲ್ಲ. ಮನುಷ್ಯ ಜನ್ಮವನ್ನು ಪಡೆದು ಬರೀ 4 ಕೆಲಸಗೋಸ್ಕರ, ಪ್ರಾಣಿಗಳು ಮಾಡುವ 4 ಕ್ರಿಯೆಗಳನ್ನು ಮಾಡುವುದಕ್ಕೋಸ್ಕರ ಬಾಳಬಾರದು. ತಿನ್ನುವುದು, ಆಡುವುದು, ನಿದ್ರಿಸುವುದು, ಕಾಮಿಸುವುದು, ಇದು ಎಲ್ಲಾ ಜೀವರಾಶಿಗಳಲ್ಲಿ ಉಂಟು. ಇವುಗಳಿಗೋಸ್ಕರ ನಾವು ಜೀವಿಸಬಾರದು, ಬದುಕಬಾರದು. ಅನಂತವಾದ ಸುಖವನ್ನು ಪಡೆಯಲು, ಪರಮಾನಂದವನ್ನು ಸಾಧಿಸಲು ನಮ್ಮ ಮನುಷ್ಯ ಜನ್ಮವನ್ನು ಉಪಯೋಗಿಸಿಕೊಳ್ಳಬೇಕು. ಮರಗಳಲ್ಲಿ ವಿಧ ವಿಧವಾದ ಬಗೆಗಳಿವೆ. ಮರಗಳನ್ನು ನಾವು ಒಲೆಗೆ ಹಾಕುತ್ತೇವೆ, ಸೌದೆಗೆ ಉಪಯೋಗಿಸುತ್ತೇವೆ, ಬೆಂಕಿಯಲ್ಲಿ ಹಾಕುತ್ತೇವೆ. ಆದರೆ ಎಲ್ಲಾ ಮರಗಳನ್ನು ನಾವು ಈ ರೀತಿಯಲ್ಲಿ ಉಪಯೋಗಿಸುವುದು ಮೂರ್ಖತನ. ಉದಾಹರಣೆಗೆ ಸ್ಯಾಂಡಲ್ವುಡ್ ಇದೆ, ಚಂದನದ ಮರವಿದೆ, ಅಥವಾ ಟೀಕ್ ತೇಗು ಮರವಿದೆ. ಈ ಎರಡು ಮರಗಳನ್ನು ನಾವು ಶಾಖವನ್ನು ಹೀಟನ್ನು ಸೃಷ್ಟಿಸಲು ಬೆಂಕಿಯಲ್ಲಿ ಹಾಕಿದರೆ ನಮ್ಮಷ್ಟು ದಡ್ಡರು ಯಾರು ಇಲ್ಲ. ಇದೇ ರೀತಿಯಲ್ಲಿ ಕೇವಲ ಪ್ರಾಣಿಗಳು ಮಾಡುವ ಕೆಲಸವನ್ನೇ ಮಾಡಿದರೆ ನಮ್ಮಷ್ಟು ಅಲ್ಪ ಬುದ್ಧಿಶಾಲಿಗಳು ಯಾರು ಇಲ್ಲ. ಈ ಮನುಷ್ಯ ಜನ್ಮವು ತೇಗು ಅಥವಾ ಚಂದನದ ಮರದ ಹಾಗೆ ಅತ್ಯಮೂಲ್ಯವಾದದ್ದು. ನಾವು ಇದನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ಆದ್ದರಿಂದಲೇ ಭಗವಂತನ ಅವತಾರಿಯಾದ ಋಷಭದೇವನು ತನ್ನ ಮಕ್ಕಳಿಗೆ ಹೇಳುತ್ತಾನೆ, ನಾಯಂ ದೇಹೋ ದೇಹಭಾಜಂ ನೃಲೋಕೆ ಕಷ್ಟಾನ್ ಕಾಮನ್ ಅರ್ಹತೆ ವಿಡ್ಭುಜಾಮ್ಯೇ ತಪೋ ದಿವ್ಯಂ ಪುತ್ರಕಾಯೇನ ಸತ್ವಂ ಶುದ್ಧೇದ್ಯಸ್ಮತ್ ಬ್ರಹ್ಮ ಸೌಖ್ಯಂ ಅನಂತಂ. ನಾಯಂ ದೇಹೋ ದೇಹಭಾಜಂ ನೃಲೋಕೆ. ಈ ಪ್ರಪಂಚದಲ್ಲಿ ಮನುಷ್ಯ ಜನ್ಮವನ್ನು ಪಡೆದವನು ಇಂದ್ರಿಯ ತೃಪ್ತಿಗಳಿಗಾಗಿ ಬಾಳಬಾರದು. ಕಷ್ಟಾನ್ ಕಾಮಾನ್ ಅರ್ಹತೆ ವಿಡ್ಭುಜಾಮ್ಯೇ, ಇವುಗಳು ಇಂದ್ರಿಯ ತೃಪ್ತಿಗಳು ವಿಸರ್ಜನೆಯನ್ನು ತಿನ್ನುವಂತಹ ನಾಯಿ ಹಾಗೂ ಹಂದಿಯಂತಹ ಜೀವರಾಶಿಗಳಿಗೆ ಕೂಡ ಇದೆ. ಕಾಮಸುಖಗಳು ವಿಸರ್ಜನೆಯನ್ನು ಭಕ್ಷಿಸುವ ಕೆಲಮಟ್ಟದ ಜೀವರಾಶಿಗಳಲ್ಲಿ ಕೂಡ ಇದೆ. ಅವುಗಳು ಮಾಡುವಂತಹ ಕಾರ್ಯಗಳನ್ನು ಮನುಷ್ಯ ಜನ್ಮವನ್ನು ಪಡೆದವನು ಮಾಡಬಾರದು. ಮತ್ತೆ ಏನು ಮಾಡಬೇಕು ಮನುಷ್ಯ ಜನ್ಮವನ್ನು ಪಡೆದವನು? ತಪೋ ದಿವ್ಯಂ ಪುತ್ರಕಾಯೇನ ಸತ್ವಂ, ತಪಸ್ಸನ್ನು ಆಚರಿಸಬೇಕು, ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಇದು ಮನುಷ್ಯ ಜನ್ಮಕ್ಕೆ ಮಾತ್ರ ಸಾಧ್ಯ. ಆಗ ಫಲಿತಾಂಶವೇನು? ಬ್ರಹ್ಮ ಸೌಖ್ಯಂ ತ್ವನಂತಂ, ಅನಂತವಾದ ಬ್ರಹ್ಮ ಸೌಖ್ಯವು ಲಭ್ಯವಾಗುತ್ತದೆ, ಪರಮಾನಂದವು ಸಿಗುತ್ತದೆ. ಈ ಭೌತಿಕ ಪ್ರಪಂಚದಲ್ಲಿ ಏನೇ ಮಾಡಿದರೂ ಅನಂತವಾದ ಸುಖವು ಸಿಗುವುದೇ ಇಲ್ಲ. ಬದಲಾಗಿ ಒಂದು ಸುಖವನ್ನು ಅನುಭವಿಸಿದರೆ ಸಾಕು, ಮತ್ತೊಂದು ಕಷ್ಟ ಹಿಂದೆಗಡೆನೆ ಕಾಯುತ್ತಿರುತ್ತದೆ. ಆದರೆ ಭಗವಂತನ ಭಕ್ತಿ ಸೇವೆಯಲ್ಲಿ ಬ್ರಹ್ಮ ಸೌಖ್ಯಂ ತ್ವನಂತಂ, ಅನಂತವಾದ ಬ್ರಹ್ಮ ಸುಖವು, ಅಂದರೆ ದಿವ್ಯವಾದ ಮಿತಿ ಇಲ್ಲದ ಸುಖವು ಸಿಗುತ್ತದೆ. ಇದೇ ಭಕ್ತಿ ಸೇವೆಯ ಸೌಂದರ್ಯ. ಆದ್ದರಿಂದ ನಾವು ಈ ಮನುಷ್ಯ ಜನ್ಮವನ್ನು ಉಪಯೋಗಿಸಿಕೊಂಡು ಆ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಆಗಲೇ ನಾವು ಅನಂತವಾದ ಸುಖಗಳನ್ನು ನೀಡುವ, ಪರಮಾನಂದವನ್ನು ನೀಡುವ ಕೃಷ್ಣನ ಲೋಕಕ್ಕೆ ಹಿಂದಿರುಗಬಹುದು, ಹೋಗಬಹುದು. ಜನ್ಮದ ಉದ್ದೇಶವು, ಜನ್ಮೋದ್ದೇಶವು ಸಾರ್ಥಕವಾಗುತ್ತದೆ. ಹರೇ ಕೃಷ್ಣ.